ಆದಂತಹ ಹಿರಿಮೆಯನ್ನ ಇಷ್ಟೆಲ್ಲ ಪರಮಾತ್ಮ ಮಾಡಿದರೂ ಸಹ ಅವನಿಗೆ ಯಾವ ಲೇಪವೂ ಇಲ್ಲ. ಕರ್ಮಬಂಧನದ ಹೆಸರೇ ಭಗವಂತನಿಗೆ ಇಲ್ಲ. ಯಾತಕ್ಕೆ ಅಂದ್ರೆ ಆತ ಯಾರು ಭಗವಂತ ಹೇಳ್ತಾರೆ? ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಅವನು ಯಾವುದೇ ಕರ್ಮದಲ್ಲಿ ಅವನ ಔದಾಸೀನ್ಯವನ್ನು ಹೊಂದಿಲ್ಲ. ಪರಮಾತ್ಮನಿಗೆ ಲೇಪ ಇಲ್ಲ ಅಂದ್ರೆ ತುಂಬಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋದಂತೂ ಅದರ ವಿಶೇಷ ನಮಗೆ ಅದರಿಂದ ತುಂಬಾ ಪ್ರಯೋಜನ ಉಂಟು. ಪರಮಾತ್ಮ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡ್ತಾನೆ, ಅದಕ್ಕೆ ಅವನಿಗೆ ಲೇಪ ಇಲ್ಲ. ನಮಗೆ ಯಾತಕ್ಕೆ ಲೇಪ ಇದೆ ಅಂತ ಕೇಳಿದರೆ, ಪ್ರಪರೇಟರ್ ಲೇಟಾಗಿ ಹೋಗ್ತಾನೆ ಆಫೀಸ್ಗೆ, ಯಾರು ಕೇಳಾಗಿಲ್ಲ, ಯಾಕೆ ನಂದು ಅಂತ ಹೇಳಿದೆ, ನಂದು ಇದು. ಅವ್ರು ವರ್ಕರ್ಸ್ ಹೋದ್ರೆ ಗಡವಟ್ಟು ಅಂತ ಹೇಳಿದೆ, ಯಾಕೆ ಲೇಟ್ ಅಂತ ಕೇಳಿದ. ಇವನು ಎಷ್ಟು ಡಿಫರೆನ್ಸ್ ಇದೆ. ಪರಮಾತ್ಮ ವಿಶ್ವದ ಸ್ವಾಮಿ ಆದ್ದರಿಂದ ಎಲ್ಲೆಲ್ಲಿ ಕರ್ತೃತ್ವದಲ್ಲಿ ಸ್ವಾತಂತ್ರ್ಯ ಇದೆ ಅಲ್ಲಿ ಫಲದ ಲೇಪ ಇಲ್ಲ. ಆಮೇಲೆ ಎಲ್ಲಿ ಪಾರತಂತ್ರ್ಯ ಇದೆ ಅಲ್ಲಿ ಲೇಪ ಇದೆ. ನಮಗೆ ಪಾರತಂತ್ರ್ಯ ಇದೆ ಅದಕ್ಕೆ ಲೇಪ ಇದೆ. ಆಮೇಲೆ ಎಲ್ಲಿ ಫಲದ ಅಪೇಕ್ಷೆ ಇದೆ ಅಲ್ಲಿ ನಮಗೆ ಲೇಪ ಇದೆ. ಪರಮಾತ್ಮನಿಗೆ ಫಲದ ಅಪೇಕ್ಷೆಯೇ ಇಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಭಗವಂತ ಪೂರ್ಣನಾದ್ದರಿಂದ ಅವನಿಗೆ ಆಗಬೇಕಾದ್ದೂ ಇಲ್ಲ, ಬಿಟ್ಟರೆ ಹೋಗಬೇಕಾದ್ದೂ ಇಲ್ಲ. ಆದ್ದರಿಂದ ಅವನು ಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನಿಗೆ ಬಂಧನ ಇಲ್ಲ, ಮತ್ತೆ ಅಭಿಮಾನ ಇಲ್ಲ. ಮುಂದೆ ಅಭಿಮಾನ ಅಂತ ಹೇಳಿದರೆ ನನ್ನದು ಅಂತಕ್ಕಂಥ ಒಂದು ಭಾವನೆ. ಪರಮಾತ್ಮನಿಗೆ ಪ್ರಶ್ನೆಯೇ ಇಲ್ಲ. ಅಭಿಮಾನ ಇತ್ಯಾದಿ ಯಾರು ಬರುತ್ತೆ? ಹೊರಗಿನ ಪದಾರ್ಥಗಳ ಮೇಲಿರತಕ್ಕಂಥ ಒಂದು ಮಮಕಾರವನ್ನ ಅಭಿಮಾನ ಅಂತ ಕರೀತಾರೆ. ದೇವರಿಗೆ ಪ್ರಶ್ನೆ ಇಲ್ಲ, ವಿಶ್ವದ ಸ್ವಾಮಿಯವನು. ಆದ್ದರಿಂದ ಅವನಿಗೆ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆದ್ರಿಂದ ಅರ್ಜುನ, ನನ್ನನ್ನ ಯಾವಕ ನಮಾಂ ತಾನೆ ಕರ್ಮಾಣಿ ನಚ ಮಾಂ ತಾನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಬಂಧಿಸ್ತಕ್ಕಂಥ ಪ್ರಸಂಗವೇ ಇಲ್ಲ ಅನ್ನೋದನ್ನ ತಿಳಿಸಿದ್ದಾನೆ. ಇಷ್ಟು ಹೇಳಿ ಇಷ್ಟು ಸ್ಪಷ್ಟ ವಿಚಾರ ಯಾಕೆ ತಿಳ್ಕೊಳ್ಳೋದಿಲ್ಲ ಅಂದ್ರೆ, ಅವಜಾನಂತಿ ಮಾಂ ಮೂಢಾಹ ಮಾನು ಪ್ರಕೃತಿ. ಎಂಥವರು ಮಾನುಷೀಂ ತರುಮಾಶ್ರಿತಂ, ಅವರೆಲ್ಲ ಮನುಷ್ಯ ದೇಹದವನ್ನ ಭ್ರಮಿಸಿಬಿಟ್ಟು ತತ್ತುಳ್ಕೊಂಡಿದ್ದಾರೆ. ಮೊದಲು ಹೇಳಿ ಹಿತ್ತಾಳಿನೂ ಲೋಹ ಚಿನ್ನನೂ ಲೋಹ. ಚಿನ್ನ ಹಿತ್ತಾಳೆ ಲೋಹ ಅಂತ ಹೇಳಿ ನಾವು ಲೈಟ ನೋಡ ಚಿನ್ನನ ನೋಡ್ಕೊಂಡ್ಬಿಟ್ರೆ ಕತೆ ಎಷ್ಟು ದುಃಖ ಆಗುತ್ತೆ ನಮಗೆ. ಪರಮಾತ್ಮನ ದೇಹ ದೇಹನೇ, ಎಂಥ ದೇಹ, ನಾನಾನಂದಮಯವಾದ ದೇಹ. ಜನ ಏನ್ ತಿಳ್ಕೊಳ್ತಾರೆ, ಕೃಷ್ಣ ನಮ್ಮಂತೇನೆ, ಬಿದ್ದು ಹೋಗೋ ದೇಹದವನು ಅಂತ ತಿಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ನಮ್ಮದು ನಾನು ಜೀವ, ಪರಮಾತ್ಮನು ಒಬ್ಬ ಚೇತನ, ನಾವು ಚೇತನ ಪರಮಾತ್ಮನೂ ಚೇತನ. ಆದ್ರಿಂದ ಪರಮಾತ್ಮ ನಮ್ಮಂತೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಒಂದೇ ಲೋಹವನ್ನು ಅದು ಲೋಹ ಇದು ಲೋಹ ಅಂತೇಳಿ ಕಬ್ಬಿಣ ಬಂಗಾರ ಹಿತ್ತಾಳೆ ಬಂಗಾರಗಳಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡ್ರೆ ಎಷ್ಟು ಲಾಸ್ ಆಗುತ್ತೆ. ಅವರಿಗೆ ವಿವೇಕ ಇಲ್ಲ. ರಾಕ್ಷಸಿ ಮೋಹಿನಿಂ ಚೈವ, ರಾಕ್ಷಸಿ ವಾಸುರಿಂ ಚೈವ ಪ್ರಕೃತಿಂ ಮೋಹಿನಿ ಮಿಶ್ರಿತಾಹ. ಅವರೆಲ್ಲ ಕೂಡ ಆಸುರಿ ಪ್ರಕೃತಿಯ ಜನ, ರಾಕ್ಷಸಿ ಪ್ರವೃತ್ತಿಯ ಜನ. ಅವರಿಗೆ ತಿಳುವಳಿಕೆ ಬರೋದೇ ಇಲ್ಲ. ಮೋಹಾಶಾಹ ಮೋಹಕರ್ಮಾಣ ಮೋಹಜ್ಞಾನಾಹ ವಿಚೇತಸಃ. ಅವರು ಮೊದಲನೇ ಜ್ಞಾನಾದಿಗಳವರಿಗೆ ಬರೋದಿಲ್ಲ, ಬಂದ್ರೆ ಉಳಿಯೋದಿಲ್ಲ. ಎರಡನೇ ಜ್ಞಾನಾದಿಗಳು ಬರೋದಿಲ್ಲ, ಬಂದ್ರೆ ಉಳಿಯೋದಿಲ್ಲ. ಅದಕ್ಕೆ ಮೋಹ ಅಂದ್ರೆ ವ್ಯರ್ಥ ಅಂತ ಕರೆದಿದ್ದ. ಮೋಹ ವ್ಯರ್ಥ ಅದು. ಅವರ ಜ್ಞಾನ ಕರ್ಮ ಅವರ ಅಪೇಕ್ಷೆಗಳು ಎಲ್ಲವೂ ಹಾಳಾಗಿ ಹೋಗುತ್ತೆ. ಆದ್ರಿಂದ ಸತ್ಕರ್ಮ ಮಾಡ್ತಾನೆ ಬಿಟ್ಕರ್ಮ ಮಾಡ್ತಾನೆ ಅನ್ನೋದು ಅನಂತರ. ಸತ್ಕರ್ಮ ಮಾಡಿದ ಮೇಲೂ ಕೂಡ ಅವನು ದೇವರಲ್ಲಿ ವಿಶೇಷವಾದ ಭಕ್ತಾದಿಗಳಿಂದ ಮಾಡ್ತಾನೆಯೋ ಬರೀ ಯಾಂತ್ರಿಕವಾಗಿ ಮಾಡ್ತಾನಂತ ಮುಂದಿನ ಪ್ರಶ್ನೆ. ಏನೂ ಮಾಡದೇ ಇದ್ದವರಿಗೆ ದುರ್ಗತಿನೇ. ಆದರೆ ತಪ್ಪಾಗಿ ಅನುಸಂಧಾನ ಕರ್ಮಗಳು ಸರಿಯಾಗಿ ಮಾಡ್ತಾನೆ, ಮಂತ್ರಗಿಂತ ಜೋರ ಕೂಗ್ತಾನೆ, ಅದರೊಳಗೆ ಅನುಸಂಧಾನ ಇಲ್ಲ, ಅವನು ಕೂಡ ಏನನ್ನೂ ಸಾಧಿಸೋದೇ ಇಲ್ಲ. ಆದರೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾಹ. ಈ ದೈವ ಸಂತತ್ತಿನ ಜನ ಇದ್ದಾರಲ್ಲ ಮಹಾತ್ಮರು, ಅವರೆಂಥವರು ನನ್ನ ಸದಾಕಾಲ ಆರಾಧನೆ ಮಾಡ್ತಾರೆ. ಭಜಂತಿ ಯಾವ ರೀತಿ ಅಂತ ಕೇಳಿದರೆ, ಅವ ಆದಿ ದೈವ ಅಂತ ಭಾವಿಸಿಬಿಟ್ಟು ಭಜಂತಿ ಅನನ್ಯ ಮನಸಃ ನಾತ್ವಾ ಭೂತಾದಿ ಮವ್ಯಯಂ. ಸಮಸ್ತ ಜಗತ್ತಿನ ಮೂಲ ಕಾರಣ ನಾನು ಅನ್ನುವ ಎಚ್ಚರದಿಂದ ನಮ್ಮನ್ನ ಈ ದೈವಿ ಪ್ರಕೃತಿಯ ಜನ ಭಾವಿಸ್ತಾರೆ. ನಮ್ಮ ಕಾಮನ್ ಸೆನ್ಸ್ ನೋಡಿಬೇಕಾದ್ರೆ ಆಫೀಸ್ನಲ್ಲಿ ನಾನು ಯಾರು ಕೇಳ್ತಾರೆ ಅಂತ ಇರ್ತಾನಲ್ಲ, ಅವನು ದುರಾತ್ಮ. ಸೇರಿರೋದೆ ಕೆಲಸಕ್ಕೆ, ಅವನಿಗೆ ಸಂಬಳ ಬೇಕು, ನೀವು ಮಾಡಿ ಜೋರು. ದುರಾತ್ಮ ಅಂತ ಕರೀತಾರೋ ಇಲ್ಲ? ಇನ್ನೊಬ್ರು ಕೇಳಿ, ಹೇ ಇದು ಆಫೀಸು ಸಾಧ್ಯ ಇಲ್ಲ ನೋಡಿ, ವರ್ಕಿಂಗ್ ಅವರ್ಸ್ ಹೇಗೆ ಬರಲಿಕ್ಕಾಗುತ್ತೆ ನಾನೀಗ, ಅದೆಲ್ಲ ಮಾಡಕ್ಕೆ ಬರೋದಿಲ್ಲ. ಇದೇ ದೈವಿ ಪ್ರಕೃತಿ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಮತ್ತೆ ಆಫೀಸ್ನಲ್ಲಿ ಹೇಗೆ ನಿಯತ್ತಿನಿಂದ ಬದುಕ್ತಾನಲ್ಲ, ಹಾಗೆ ಜಗತ್ತಿನಲ್ಲಿ ಭಗವಂತನಿಗೆ ನಿಯತ್ತಿನಿಂದ ಬದುಕಿದ್ರೆ ಅದೇ ಜೀವನ. ಮತ್ತೆ ಆಫೀಸಲ್ಲಿ ಬದುಕೋದು ನಮಗೆ ಗೊತ್ತಿದೆ, ಜಗತ್ತಲ್ಲಿ ಮಾತ್ರ ನಮ್ಮನ್ನು ಯಾರು ಕೇಳ್ತಾರೆ ಅಂತ ತಿಳ್ಕೊಂಡು ಎಷ್ಟು ತಪ್ಪದು. ಸಣ್ಣ ಪುಟ್ಟ ಆಫೀಸ್ಗೆ ಅಂತ ವ್ಯವಸ್ಥೆ ಇದ್ರೆ ವಿಶ್ವಕ್ಕೆ ಅಂತ ವ್ಯವಸ್ಥೆ ಇರಬೇಕು. ಮತ್ತು ಜಗತ್ತನ್ನು ಸರಿಯಾಗಿ ನೋಡಿದರೆ ಒಂದಷ್ಟು ಅವ್ಯವಸ್ಥೆ ಕಾಣುತ್ತೆ. ಆದರೆ ನಿಜವಾದ ವ್ಯವಸ್ಥೆ ಮತ್ತೊಂದಿದೆ. ಈ ಸೂರ್ಯಚಂದ್ರರ ಗತಿ, ಚಲನವನಗಳು, ಈ ಭೂಮಿಯ ಗತಿ, ಸಮುದ್ರ ಮೊದಲಾದವುಗಳ ರೀತಿ, ಮಳೆ ಬೆಳೆಗಳು ಎಲ್ಲ ನೋಡಿದಾಗ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಆಟೋಮೆಟಿಕ್ ಅಲ್ಲ, ಒಬ್ಬನು ಮಾಡ್ತಾನೇ ಇರಬೇಕು. ಆ ಮಾಡತಕ್ಕಂಥವನೇ ಭಗವಂತ. ಅವ್ಯವಸ್ಥೆ ನಾವು ಮಾಡಿಕೊಂಡಿದ್ದು, ವ್ಯವಸ್ಥೆ ಭಗವಂತ ಮಾಡಿತ್ತು. ಆ ದೃಷ್ಟಿಯಲ್ಲಿ ಮನೆ ಯಾಕೆ ದೀಪ ಹಾಕಿಲ್ಲ ಅಂತ ಮನೆಯಲ್ಲಿ ಕೇಳ್ತೇವೆ ನಾವೇ, ಯಾಕೆ ಸೂರ್ಯ ಹುಟ್ಟಿಲ್ಲ ಅಂತ ಕೇಳಾಗಿಲ್ಲ, ಭಗವಂತನ ವ್ಯವಸ್ಥೆ ಸರಿಯಾಗಿ ಹುಟ್ಟುತ್ತೆ. ಎಷ್ಟೇ ಮೋಡ ಇರಲಿ ಸೂರ್ಯ ಬಂದಿರುತ್ತಾರೆ, ಎಂಥ ಕಾಲಕ್ಕೆ ಮುಳುಗೋ ಕಾಲಕ್ಕೆ ಮುಳುಗ್ತಾನೆ ಹೇಳೋ ಕಾಲಕ್ಕೆ, ಎಂಥ ವ್ಯವಸ್ಥೆ ಇದು. ಒಂದು ನಮ್ಮ ಜೀವನದಲ್ಲೇ ಕಾಣತಕ್ಕಂಥ ಪ್ರಕೃತಿ, ನದಿ ಹರಿಯುವಿಕೆ, ನದಿಯನ್ನು ಹಿಂದೆ ಕರೆದಿದ್ರೆ ಗತಿ ಏನಾಗ್ತೈತಿ ಲೆಕ್ಕ ಹಾಕಿ ನೋಡೋಣ. ಭಗವಂತನ ವ್ಯವಸ್ಥೆ ಇದು, ಅಗ್ನಿಗೆ ಸುಡೋ ಶಕ್ತಿ, ಎಲ್ಲ ಕೊರೆ ಚಳಿ ಇದಕ್ಕೆಲ್ಲ ಮಂಜುಗಡ್ಡೆಗೆ ಕೊರೆಯೋ ಶಕ್ತಿ, ಎಷ್ಟು ಆಶ್ಚರ್ಯ ಇದೆಲ್ಲ ಕೂಡ. ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ಇಡೀ ಭಗವಂತನ ಅಸ್ತಿತ್ವವನ್ನು ಯೋಚನೆ ಮಾಡಬೇಕು. ನಾವು ಆಫೀಸ್ನಲ್ಲಿ ಹೇಗೆ ನಿಯತ್ತನಿಂದ ಬರುತ್ತೇವೋ ಹಾಗೆ ಜಗತ್ತಿನಲ್ಲಿ ಬದುಕಿದ್ದೀವಿ ಅಂದರೆ ಅದೇ ದೈವಿ ಸಂಪತ್ತು. ಎಷ್ಟು ಅಟೆಂಡೆನ್ಸ್ ಇರ್ತಾರೆ, ಎಷ್ಟು ಸಿನ್ಸಿಯರ್ ಆಗಿರ್ತಾರೆ ಅಂದರೆ ಪರಮಾಶ್ಚರ್ಯವಾಗುತ್ತೆ. ಅದೇ ಅವ್ರೇನು ಸಂಬಳ ಪಾಪ ಕಡಿಮೆ ಇರೋದು, ದೊಡ್ಡ 30,000 ಸಂಬಳ ತಗೊಳ್ಳೋ ವ್ಯಕ್ತಿ ಆಫೀಸ್ ಹಾಳು ಮಾಡಿಬಿಡ್ತಾನೆ ಕೆಲಸ, ಅವನು ಕಡಿಮೆ ಸಂಬಳ, ಎಷ್ಟು ನಿಯತ್ತಿದೆ. ಅಲ್ಲೂ ದುಷ್ಟರಿರ್ತಾರೆ, ಏನಿಲ್ಲ ಅಂತೇನಲ್ಲ, ಅಲ್ಲೂ ನಿಯತ್ತಿನ ಇರಬಹುದು, ಇಲ್ಲೂ ನಿಯತ್ತಿನ ಇರಬಹುದು. ಆದರೆ ಸಾಮಾನ್ಯವಾಗಿ ನಾವು ಕಾಣೋದೊಂದು ವಿಚಿತ್ರವಾದಂತಹ ದುರಹಂಕಾರಾದಿಗಳನ್ನ. ಇಲ್ಲಿ ಹೇಗೆ ನಾವು ಆಸರಿ ದುಷ್ಟ ಅಂತ ಬಯಸ್ಕೊತಾನ, ಕಾಂಟ್ರಾಕ್ಟ್ ಸರಿಯಿಲ್ಲ ಅನ್ಸ್ಕೊತಾನಲ್ಲ, ನಾವು ದೇವರ ದೃಷ್ಟಿಯಲ್ಲಿ ಕಾಂಟ್ರಾಕ್ಟ್ ಸರಿಯಿಲ್ಲ ಅನ್ಸ್ಕೊಳ್ಳೋಕೆ ಹೋಗಬಾರದು. ಅರ್ಜುನ ಹೀಗಿರಬೇಕು, ನಾನು ತಿಳ್ಕೊಂಡವನು ಸುಮ್ಮನೆ ಕೂಡೋದಿಲ್ಲ. ನಮಗೆ ಕೇಳಿರ್ತಾರೆ ಒಂದು ಭಾರಿ ದೇವರಲ್ಲಿ ಭಕ್ತಿ ಇದೆ ಅಂತಾರೆ, ಮಾಡಬಾರ ಕೆಲಸ ಮಾಡ್ತಾನೆ ಇರ್ತಾರೆ, ದೇವರಲ್ಲಿ ಭಾರಿ ಭಕ್ತಿ ಇದೆ ಅಂತ ಹೇಳಿರ್ತಾರೆ. ಭಕ್ತರು ಹಾಗಿರೋದಿಲ್ಲ. ಸತತಂ ಕೀರ್ತ ಸಂತತಂ ಕೀರ್ತ ಎಂತಶ್ಚ ಏತಂತ್ಯಶ್ಚ ದೃಢ ಉರತಾಹ. ದೇವರ ಬಗ್ಗೆ ಅಪೇಕ್ಷೆ ಇದ್ದವನು ಹಾವಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಕೊಡೋದಿಲ್ಲ, ಓಡ್ತಾನೆ ಆ ಕಡೆ, ಬಿಡ್ಲಕ್ಕಾಗೋದಿಲ್ಲ. ಅವನು ಬೆಂಕಿಯಿಂದ ಹಬ್ಬ ಅಂತ ಹೇಳ್ತಾನೆ, ದೇವರಂದ್ರೆ ಪರವಾಗಿ ಫ್ರೆಂಡ್ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಇದೇ ಪದ್ಧತಿ ಅದು, ತನ್ನ ಪಾಪನ ಅದು ಸ್ವಲ್ಪ ಲಕ್ಷ್ಮಿ ಹಾಕಿದ್ರೆ ಬಿಟ್ಬಿಡ್ತಾನೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪು, ದೇವರು ಅಂತಷ್ಟ ದೇವರ ವರ್ಚಸ್ಸೇ ಬೇರೆ. ಇವತ್ತು ಸಿಂಹ ಅಂತಷ್ಟ ಮಾಡಿ ಸಿಂಹ ಬಂದಿದೆ ಅಂತೇಳಿ ಯಾರು ಸುಮ್ಮನೆ ಕೊಡ್ತಾರಾ? ಎಲ್ಲ ದೋಡಿದ್ದು ಓಡಿದ್ದೆ ಕೆಲಸ, ಯಾರು ಇರೋದಿಲ್ಲ. ಇವತ್ತು ಸಿಂಹಕ್ಕೆ ಚದರ್ತಾರಲ್ಲ ನರಸಿಂಹ ಭಗವಂತ, ಎಷ್ಟು ಹೆದರ್ಬೇಕು ಅವನಿಗೆ, ಅವನ ವಿಶ್ವವೇ ನಡಗಬೇಕು ಭಗವಂತನ ಮುಂದೆ. ಅದಕ್ಕೆ ಸಂತತಂ ಕೀರ್ತಯಂತಶ್ಚ ಯತಂತಶ್ಚ ದೃಢವ್ರತಾಹ. ಕೆಲ ಹೇಳ್ತಾರೆ ಏಕಾಸ್ಥಿತನ ಮಾಡೋದಿಲ್ಲ ನಾವು, ಫಲ ಏನೂ ಬೇಕಿಲ್ಲ. ನೀನು ಬೇಕಿರೋದು ಬಿಡೋದು ಪ್ರಶ್ನೆ ಅಲ್ಲ, ಮಾಡಬೇಕಾದ ಡ್ಯೂಟಿ ಅದು. ಅದು ಫಲದ ಪ್ರಶ್ನೆ ಇಲ್ಲೇ ಇಲ್ಲ ಅಲ್ಲಿ, ಬೌಂಡ್ ಟು ಡೂ ಅಂತ ಹೇಳ್ತಾರಲ್ಲ, ಹಾಗೆ ವೆದರ್ ಲೈಕ್ ಇಟ್ ಆರ್ ನಾಟ್. ಆರ್ಮೆಗೆ ಹೋಗ್ತಾನೆ, ಯುದ್ಧ ಮಾಡು ಅಂತ ಹೇಳ್ತಾನೆ, ನಾನು ಬೇಡ ಸರ್ ರಜಾಗೆ ಹೋಗ್ಬಿಡ್ತೀನಿ ಅಂದ್ರೆ ಏನು ಕೇಳೋದಿಲ್ಲ, ಕೆಲಸ ಬಿಟ್ಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಪ್ರಾಣ ಬಿಡು ಅದೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯುದ್ಧಕ್ಕೆ ಹೋಗೋ ಗೆದ್ರೆ ಅವಾರ್ಡ್ ಕೊಡ್ತೇವೆ, ಇಲ್ಲದವ್ರು ಮನೆಗೆ ಹೋಗ್ತೀವಿ ಅಷ್ಟೇ. ಆದ್ರೆ ಕೆಲಸ ಬಿಟ್ಟು ಹೋಗ್ತಾರೆ, ರಜಾ ಆಗ್ತಾರೆ, ಏನು ಸ್ಯಾಂಕ್ಷನ್ ಮಾಡೋದಿಲ್ಲ. ನೀನು ಸಂಬಳ ಬೇಡ, ಬರ್ಕೊಟ್ಬಿಡ್ತೇನೆ, ಮನೆ ಬರ್ಕೊಟ್ರು ಇಲ್ಲ, ನೀನು ಆಸ್ತಿ ಪಾಸ್ತಿ ಬರ್ಕೊಟ್ರು ಇಲ್ಲ, ನೀನು ಯುದ್ಧ ಮಾಡೋದಷ್ಟೇ ನಿನ್ನ ಕೆಲಸ, ನಮಗೆ ಚಾಯ್ಸ್ ಇಲ್ಲೇ ಇಲ್ಲ. ಈಗ ಇವೆಲ್ಲ ಹಾಗೇನೆ ರಥ ಉಪವಾಸಗಳು ಅಂದ್ರೆ ಮಾಡಬೇಕಾದಂತೇನಿದೆ ಅದು ಬಿಡೋ ಚಾಯ್ಸ್ ಯಾರಿಗೂ ಇಲ್ಲೇ ಇಲ್ಲ. ಯಾವ್ದಾದ್ರು ಲೈಕ್ ಇಟ್ ಆರ್ ನಾಟ್ ಮಾಡಲೇಬೇಕಾದ್ರೆ, ಇವತ್ತು ಆಫೀಸ್ಗೆ ಹೋದ್ರೆ ಲೈಕ್ ಇಟ್ ಆರ್ ನಾಟ್ ಅಂದ್ಬಿಟ್ಟು ಯಾರು ಲೈಕೇ ಮಾಡೋದು ಬಿಟ್ಟೇ ಬಿಡ್ತಿದ್ರು ಪಾಪ. ಇದು ಲೈಕ್ ಸ್ಯಾಲ್ರಿ ನಾಟ್ ಆಫೀಸ್ ಅನ್ಬೋದಾಗಿತ್ತು. ಆದರೆ ಲೈಕ್ ಇಟ್ ಆರಾಟ್ ಹೋಗ್ಲೇಬೇಕು, ಬೈಕೊಂಡು ಹೋಗ್ತಾರೆ ಎಷ್ಟೋ ಸಲ, ಓಟಿ ಹಾಕಿಬಿಟ್ಟಿರ್ತಾರೆ ಪಾಪ, ಓವರ್ ವರ್ಕ್ ಹಾಕಿರ್ತಾರೆ, ಬೈಕೊಂಡು ಹೋಗ್ತಾರೆ, ನಿರ್ವಾಗಿಲ್ಲ ಹೋಗ್ಲೇಬೇಕಲ್ಲಿ, ಬೈಕೊಂಡಾದ್ರೂ ಧರ್ಮ ಕಾರ್ಯ ಮಾಡಬೇಕು ಹೊರತು ಬಿಡ್ಲಕ್ಕೆ ಬರೋದಿಲ್ಲ. ಇದು ಸಂತತಂ ಕೀರ್ತ ಎಂತಶ್ಚ ಯತಂತಶ್ಚ ದೃಢ ಉರತಾಹ ನಮಸ್ಯಂತಶ್ಚ ಮಾಂ ನಿತ್ಯಂ ನಿತ್ಯಯುಕ್ತ ಉಪಾಸತೆ ನಮಸ್ಯಂತಶ್ಚ ಮಾಂ ನಿತ್ಯಂ. ಸದಾ ವಂದನಾದಿಗಳನ್ನು ಮಾಡ್ತಾರೆ, ಬೆಳಿತೀರಿ ದೇವರಿಗೆ ನಮಸ್ಕಾರ ಮಾಡಕ್ಕ ನಮ್ಮ ಕರ್ತವ್ಯ. ಆಫೀಸ್ ಬಾಸ್ ವಿಶ್ ಮಾಡ್ತಾನಲ್ಲ ಬಾಸನ್ನ, ಆ ಟೈಪು ದೇವ್ರ ನಮಸ್ಕಾರ ಮಾಡೋದಿಲ್ಲ ಅಂದ್ರೆ ಕೆಟ್ಟರೆ ಬರಿಬೇಕಾದ್ರೆ ಏನು ಇಲ್ಲ. ಅವನು ಸುಪೀರಿಯರ್ ಆಫೀಸರ್ ಗೌರವವನ್ನ ನೋಡೋದಿಲ್ಲ, ಅದೊಂದೇ ಸಾಕು ಅವನು ಕೆರಿಯರ್ ಹಾಳಾಗಲಿಕ್ಕೆ. ಅದು ಡಿಸಿಪ್ಲಿನ್ ಅದು ಒಂದು. ದೇವ್ರ ನಿತ್ಯ ನಮಸ್ಕಾರ ಮಾಡಿ ಷೋಡಶೋಪಚಾರ ಪೂಜೆಗಳೇ ನಮಸ್ಕಾರ ಪೂಜೆ ಒಂದು. ಅರ್ಘ್ಯ ಪಾದ್ಯ ಆಚಮನಿಯಾದಿಗಳು ಹೇಗೋ ಓಂ ನಮೋ ನಾರಾಯಣಾಯ ನಮಸ್ಕಾರಾನ್ ಸಮರ್ಪಯಾಮಿ ಅಂತ ಹೇಳಲೇಬೇಕು ನಾವು. ಅದೊಂದು ವಿಧಿ, ಅದು ಆಪ್ಷನ್ ಅಲ್ಲ, ಕಂಪಲ್ಸರಿ. ನಮಸ್ಕಾರಕ್ಕೆ ಲಕ್ಷಣಗಳು ಮತ್ತೆ ಆ ಭಗವಂತ ವ್ರತವನ್ನ ಭಕ್ತರ ರಕ್ಷಣ ಅಂತ ಹೇಳಿದ, ಭಜನೆಯನ್ನ ಭಕ್ತರ ರಕ್ಷಣ ಅಂತ ಹೇಳಿದ, ನಮಸ್ಕಾರವನ್ನು ಭಕ್ತರ ರಕ್ಷಣ ಅಂತ ಹೇಳಿದ, ಮತ್ತು ತಿಳುವಳಿಕೆಯನ್ನು ಭಕ್ತರ ರಕ್ಷಣ ಅಂತ ಹೇಳಿದ. ಇದೆಲ್ಲ ಮಾಡ್ತಾರೆ, ಮೆಕ್ಯಾನಿಕಲ್ ಮಾಡಲು ಉಪಯೋಗ ಇಲ್ಲ. ಜ್ಞಾತ್ವಾ ಭೂತಾದಿ ಮೌಲ್ಯಯಂ, ತಿಳುವಳಿಕೆಯಿಂದ ಮಾಡ್ತಾರೆ, ಇದು ಭಕ್ತರ ಲಕ್ಷಣ. ಇದು ಮಹಾತ್ಮರು ಅಂದ್ರೆ ಹಾಗಿರಬೇಕು, ದೈವಿ ಸಂಪತ್ತಿನವರು ಹಾಗೆ. ಇಲ್ಲಿ ಯಾಂತ್ರಿಕತೆ ಇದೆ, ತಿಳುವಳಿಕೆ ಇಲ್ಲ, ಶ್ರದ್ಧೆ ಇಲ್ಲ, ಸರಿಯಾದ ಆಚಾರ ವಿಚಾರ ಇಲ್ಲ. ಅವನು ನಮಗಾನ್ಸರವಲ್ಲ, ದೇವರಿಗೆ ಆನ್ಸರವಲ್ಲ. ತಪ್ಪು ಮಾಡಿದಾಗ ಮುಖ್ಯಸ್ಥನಿಗೆ ಹೇಗೆ ಅವನು ಪ್ರಶ್ನಾರ್ಹ ಸ್ಥಿತಿಯನ್ನು ಪಡಿತಾನಲ್ಲ, ಹಾಗಾಗ್ತಾನೆ. ಇದು ಕಾಂಟ್ರಾಸ್ಟ್ ಮಾಡಿದ್ದು ಭಗವಂತ. ದೈವಿ ದುರಾತ್ಮರು ಹೇಗಿರ್ತಾರೆ, ಆಸುರಿ ಪ್ರಕೃತಿ ಅದು, ಮಹಾತ್ಮರು ಹೇಗಿರ್ತಾರೆ, ದೈವಿ ಪ್ರಕೃತಿ ಇದು ಅಂತ ಹೇಳ್ತಾ ಮುಂದೆ ಹೇಳುತ್ತಾರೆ. ಅನ್ನೇಪಿ ಜ್ಞಾನಯಜ್ಞೇನ ಚಾತ್ಯನ್ನೇ ಯಜಂತೆ, ಇನ್ನು ಮುಂದಿನ ಭಾಗ ಯಜಂತಹ ವಾಬುಪಾಸತೆ, ಇನ್ನೊಂದು ಗುಂಪಿದೆ, ಅವರು ಜ್ಞಾನಯಜ್ಞದಿಂದ ವಿಶೇಷ ಆರಾಧನೆ ಮಾಡ್ತಾರೆ. ಇದು ಚಾಯ್ಸ್ ಎಷ್ಟು ಸತ್ ಕೇಳ್ತೇವಲ್ಲ, ಮತ್ತು ಡಾಕ್ಟರ್ ಓದಿಬಿಡಬಹುದು, ಪ್ರೊಫೆಸರ್ ಆಗ್ಬೋದು, ಅಥವಾ ಪ್ರಾಕ್ಟೀಸ್ ಮಾಡಬಹುದು. ಅದೇ ರೀತಿಯಲ್ಲಿ ಅವನು ಎಕ್ಸಿಕ್ಯೂಟಿವ್ ಲೈನ್ ಹೋಗ್ಬೋದು, ಟೀಚಿಂಗ್ ಲೈನ್ ಹೋಗ್ಬೋದು, ಇಂಜಿನಿಯರ್ ಹಾಗಾಗಬಹುದು. ಅದೇ ರೀತಿಯಲ್ಲೇನೆ ನಮ್ಮಲ್ಲೂ ಕೂಡ ಜ್ಞಾನಯೋಗ ಕರ್ಮಯೋಗ ಅಂತ ಎರಡು ಭಾಗ ಮಾಡಿಕೊಳ್ಳು. ಜ್ಞಾನ ಕಾರ್ಯಕ್ಕೆ ವಿಶೇಷ ಮಹತ್ವ ಕೊಟ್ಟರೆ ಅದು ಜ್ಞಾನಯೋಗ, ಇವತ್ತು ಆಚಾರಕ್ಕೆ ವಿಚಾರ ಮಹತ್ವ ಕೊಟ್ಟರೆ ಅದು ಕರ್ಮಯೋಗ. ಆದರೆ ಜನ ಏನು ತಿಳ್ಕೊಂಡ್ರು, ವಿಚಾರ ಪೂರ್ತಿ ಬಿಟ್ಟು ಆಚಾರ ಮಾಡೋದು ಅದು ಕರ್ಮಯೋಗ ಅಂತ ಹೇಳ್ಕೊಂಡ್ರೆ ತಪ್ಪದು. ವಿಚಾರ ಪೂರ್ತಿ ಬಿಟ್ಟರೆ ಯೋಗನೇ ಅಲ್ಲ, ಕರ್ಮಯೋಗ ಅಲ್ಲ, ಯೋಗನೇ ಅಲ್ಲ ಅದು ಅಂತ. ಅದೇ ರೀತಿಯಲ್ಲೇನೆ ವಿಚಾರ ಮಾಡ್ತಾರೆ, ಆಚಾರದ ಹೆಸರೇ ಇಲ್ಲ, ಅದು ಜ್ಞಾನಯೋಗ ಅಲ್ಲ, ಅದು ಅಲ್ಲಿ ಯೋಗನೇ. ಜ್ಞಾನಯೋಗಿನೂ ಕರ್ಮಾಚರಣೆ ಮಾಡಬೇಕು, ಜ್ಞಾನಯೋಗಿನೂ ಕೂಡ ಕರ್ಮಾಚರಣೆ, ಕರ್ಮಯೋಗಿ ಜ್ಞಾನದ ಬಂದಿದೆ, ಇಬ್ಬರಿಗೂ ಕಂಪಲ್ಸರಿ ಅದು. ಆದರೆ ಜ್ಞಾನಯೋಗಿ ಜ್ಞಾನಕ್ಕೆ ಹೆಚ್ಚು ಅವಕಾಶ ಕೊಟ್ಟುಕೊತಾನೆ, ಕರ್ಮಯೋಗಿ ಕರ್ಮ ಹೆಚ್ಚು ಮಾಡ್ತಾನೆ ಅಷ್ಟೇ ಹೊರತು ಇಬ್ಬರಿಗೂ ಎರಡು ಕಾಮನ್ನೇನೆ. ಮೊದಲೇ ಹೇಳಿದೆ, ಎಕ್ಸಿಕ್ಯೂಟಿವ್ ಜಾಬ್ಗೆ ಹೋಗಲಿ, ಟೀಚಿಂಗ್ ಪ್ರೊಫೆಷನ್ಗೆ ಹೋಗಲಿ, ಅದು ಎಂ ಬಿ ಬಿ ಎಸ್ ಬಿ ಇ ಎಮ್ ಎ ಎಲ್ಲ ಕಾಮನ್ ಕ್ವಾಲಿಫಿಕೇಶನ್, ಅದು ಕಾಮನ್ ಕ್ವಾಲಿಫಿಕೇಶನ್. ಆದ್ದರಿಂದ ಆಸ್ಪ್ರಮೆಟಿಕ್ ಜ್ಞಾನ ಇರಲೇಬೇಕು. ಇನ್ನು ಫರ್ದರ್ ಇಂಪ್ರೂವ್ಮೆಂಟ್ಗೆ ಪ್ರೊಫೆಸರ್ ಟೀಚಿಂಗ್ ಲೈನ್ ಹೋದ್ರೆ ಇಂಪ್ರೂವ್ ಜಾಸ್ತಿ, ಅವನ ಅವಕಾಶ ಜಾಸ್ತಿ ಇರುತ್ತೆ, ಇವನಿಗೆ ಅಷ್ಟು ಇರೋದ್ರಲ್ಲಿ ಇವನು ಜಾಸ್ತಿ ಇರುತ್ತೆ. ಅಷ್ಟೇ ಹೊರತು ಮಿನಿಮಮ್ ರಿಕ್ವೈರ್ಡ್ ಇದೆಯಲ್ಲ, ಕ್ವಾಲಿಫಿಕೇಶನ್ ಒಂದೇ ಆಗಿರಬೇಕು. ತತ್ವಜ್ಞಾನ ಮತ್ತು ಇಬ್ಬರಿಗೂ ಕಾಮನ್. ಅನಂತರದಲ್ಲಿ ಬದಲಾವಣೆ ಆಗುತ್ತೆ ಅಂತ ಮೂರನೇ ಅಧ್ಯಾಯದಲ್ಲಿ ಭಗವಂತ ಈಗಾಗಲೇ ತಿಳಿಸಿದ್ದಾನೆ. ಅದನ್ನು ಭಗವಂತ ಇಲ್ಲಿ ಹೇಳ್ತಾ ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೆ ಅಂತ ಒಂದು ಗುಂಪು ಹೇಳಿ. ನಿತ್ಯ ಅವರು ಕೂಡ ಅಷ್ಟೇ ಸದಾ ಉಪಾಸನೆ ಮಾಡ್ತಾನೆ ಇರ್ತಾರೆ. ಜ್ಞಾನಯಜ್ಞದ ಸ್ವರೂಪವನ್ನು ಹೇಳ್ತಾ ಏಕತ್ವೇನ ಬಹುತ್ವೇನ ಬಹುಧಾ ವಿಶ್ವತೋಮುಖಂ. ಇದು ದೇವರನ್ನ ಆರಾಧನೆ ಮಾಡೋ ಕ್ರಮ ಇದು. ಏಕತ್ವೇನ ಬಹುತ್ವೇನ ಬಹುಧಾ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಇಲ್ಲಿ ಅನೇಕರ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಏನು ತಿಳ್ಕೊಂಡು ಏಕತ್ವೇನ ದೇವರಲ್ಲಿ ನಾವು ನಾವು ಒಂದೇ ಅಂತ ತಿಳ್ಕೊಂಡು ಪೂಜೆ ಮಾಡೋದು, ಅಹಂ ಬ್ರಹ್ಮಾಸ್ತ್ರ ಅಂತ ತಿಳ್ಕೊಂಡು ಆರಾಧನೆ ಮಾಡೋದು, ಪೃಥಕ್ವೇನ ನಾನ್ ಕರ್ತ ಹರಿಕರ್ತ ಅಂತ ದ್ವೈತವನ್ನು ಹಿಡಿಯೋದು, ಬಹುಧ ತಲೆ ತೋರಿಸಿದಾಗಿರೋದು ಅಂತೂ ದೇವರ ಪೂಜೆ ಮಾಡೋದ. ಈ ರೀತಿ ಅರ್ಥ ಮಾಡಿದವರು ಇದ್ದಾರೆ. ಅಂದ್ರೆ ವೆದರ್ ಬೇಕು, ನೀನು ಬೇಕಾದ್ರೆ ಐಕ್ಯವನ್ನು ಬೇಕಾದ್ರೂ ಉಪಾಸನೆ ಮಾಡು, ಭೇದವನ್ನು ಬೇಕಾದ್ರೂ ಉಪಾಸನೆ ಮಾಡು, ಏನಾದರೂ ಉಪಾಸನೆ ಮಾಡು ಅಂತೂ ಮಾಡು. ಇದರ ಸರ್ವಧರ್ವ ಸಮನ್ವಯ ಅಂತಾರಲ್ಲ, ಇಂಥ ವಾದ ಮುಂದಿಡ್ತಾರೆ. ಭಗವಂತ ಅದನ್ನು ಹೇಳಲಿಲ್ಲ. ಏಕತ್ವೇನ ಪೃಥಕ್ವೇನ ದೇವರನ್ನ ಏಕೋ ನಾರಾಯಣ ಆಸೀತ್ ಅಂತಲೇ ಆರಾಧನೆ ಮಾಡಬೇಕು. ಜೀವರಗಳನ್ನ ಪೃಥಕ್ವೇನ ದೇವರಿಂದ ಬೇರೆಯಾಗಿದ್ದಾನೆ ಅಂತಲೇ ಆರಾಧನೆ ಮಾಡಬೇಕು. ಮತ್ತು ದೇವರನ್ನು ಕೂಡ ಜೀವರಿಂದ ಬೇರೆಯಾಗಿದ್ದಾನೆ ಅಂತ ಆರಾಧನೆ ಮಾಡಬೇಕು. ಪೃಥಕ್ವೇನ ಬಹುಧಾ ಪರಮಾತ್ಮನ ವ್ಯಾಪಾರ ನಿರ್ಗುಣ ಗಿರ್ಗುಣ ಅಲ್ಲ, ಅವನ ವೈಭವ ಬಹುಮುಖವಾದದ್ದು, ಅವನ ವೈಭವ ಬಹುಮುಖವಾದದ್ದು, ಅನಂತಮುಖವಾದದ್ದು ಅಂತ ಆರಾಧನೆ ಮಾಡಿದ್ರು. ಅದು ವಿಶ್ವತೋಮುಖಂ ಅಂತ ಹೇಳಿದ್ರು. ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಇದು ಮೊದಲನೇ ಅರ್ಥ. ನಾವು ಅನೇಕ ಏಕತ್ವನೂ ಒಂದೇ ಕಡೆ, ಇದ್ವತ್ವನೂ ಒಂದೇ ಕಡೆ, ಕಾಂಟ್ರಡಿಕ್ಷನ್. ಅದು ಕಾಂಟ್ರಡಿಕ್ಷನ್. ಸಾಮಾನ್ಯ ಊಟ ಕೂತ ಕಾಲಕ್ಕೆ ಏನ್ ತರಲಿ ಅಂತ ಕೇಳ್ತಾರೆ. ಸಾರಾದ್ರೂ ಹುಳಿ ಆದ್ರೂ ಹಾಕಿ ಅಂತ ಹೇಳ್ತಾರೆ. ಸಾರಾದ್ರೂ ಹಾಕಿ ಹುಳಿ ಆದ್ರೂ ಹಾಕಿ ಎರಡು ಒಟ್ಟಿಗೆ ಹಾಕಿಬಿಟ್ರೆ ಅಲ್ಲ, ಈ ಎರಡನ್ನು ಒಂದು ಹಾಕಿ ಒಂದು ಬಿಟ್ಟರು ಕಡಿಮೆ ಆದಾಗ ಆಗುತ್ತೆ. ಎರಡು ಒಟ್ಟಿಗೆ ಹಾಕಿದ್ರಂತೂ ಟೇಸ್ಟೇ ಕೆಡಿಸಿಬಿಡ್ತಾನೆ ಪಾಪ. ಅದಕ್ಕಾಗಲ್ಲ. ಸಾರಾದ್ರೂ ಹುಳಿ ಆದ್ರೆ ಮೊದಲೇ ಯಾವುದಾದ್ರೂ ಹಾಕಿ ಆಮೇಲೆ ಯಾವುದಾದ್ರೂ ಹಾಕಿ ಅಂತ ಅಷ್ಟೇ ಹೊರತು ಯಾವುದಾದ್ರೂ ಕೂಡ ಅಂಥೇಳಿ ಒಟ್ಟಿಗೆ ಎರಡು ಹಾಕಿ ಅಂತ ಅದಕ್ಕೆ ಅರ್ಥ ಅಲ್ಲ. ಏಕತ್ವೇನ ಅನುಸಂಧಾನ ಕ್ರಮ ದೇವರ ಬಗ್ಗೆ, ಪೃಥಕ್ವೇನ ಜೀವರಿಂದ ಬೇರೆಯಾಗಿದ್ದಾನೆ ಅಂತ ಹೇಳಿದ್ರ ಬಗ್ಗೆ. ದೇವ ಬಂಗಾರನ ಬಂಗಾರ ಬಂಗಾರ ಅಂತ ಗೊತ್ತು, ಅದು ಹಿತ್ತಾಳೆ ಮೊದಲಾದವುಗಳಿಂದ ಬೇರೆ ಅಂತಲೂ ಗೊತ್ತು ನಮಗೆ. ನಮಗೆ ಇವತ್ತು ಏಕತ್ವ ಜ್ಞಾನ ಪೃಥಕ್ವ ಜ್ಞಾನ ಇಲ್ಲದ ಹೋದರೆ ನಮಗೆ ತಿಳುವಳಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬಸ್ಸು ಲಾರಿ ಅಲ್ಲ, ಪೃಥಕ್ವ ಜ್ಞಾನ ಇದೆ. ಇದು ಬಸ್ಸು, ತಾನು ಹೋಗಬೇಕಾದ ಬಸ್ಸು, ಎಚ್ಚರ ಇದೆ. ಬಸ್ ಒಂದೇ ರೀತಿ ಇದೆ, ಆ ನಂಬರ್ ಬೇರೆ ನಮಗಲ್ಲ. ಇಲ್ಲದವರೆ ಬಸ್ ಹತ್ತಲಿಕ್ಕೆ ಆಗೋದಿಲ್ಲ ಅವರಿಗೆ. ತಮಗಲ್ಲದ ಬಸ್ಸನ್ನು ಗುರುತಿಸಬೇಕು, ಹತ್ತಬಾರದು ಆದ್ದರಿಂದ. ತಮ್ಮ ಬಸ್ ಹೌದಂತ ಗುರುತಿಸಬೇಕು, ಅದರಲ್ಲಿ ಹೋಗಬೇಕು ಆದ್ದರಿಂದ. ಅದಕ್ಕೆ ಏಕತ್ವ ಪೃಥಕ್ವ ಅಂಬುದು ಬಹಳ ಅಪೂರ್ವವಾದ ಮಾತು. ಆಚಾರ್ಯರು ಈ ಮಾತನ್ನು ಬಿಡಿಸ್ತಾ ಎಲ್ಲಿ ನಾವು ಐಕ್ಯ ಚಿಂತನೆ ಮಾಡಬೇಕು, ಎಲ್ಲಿ ಭೇದ ಚಿಂತನೆ ಮಾಡಬೇಕು ಅಂತ ಹೇಳಿದ್ದೆ. ಪರಮಾತ್ಮನ ರೂಪರೂಪಗಳಿವೆಯಲ್ಲ, ಅಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಎಷ್ಟು ರೂಪ ಇದೆ ಪರಮಾತ್ಮನಿಗೆ, ಅಷ್ಟು ರೂಪ ಸ್ವೀಕಾರ ಮಾಡಿದರೂ ಕೂಡ ಆ ಒಂದು ರೂಪದಲ್ಲೂ ಕೂಡ ಪರಮಾತ್ಮನಲ್ಲಿ ಅಪೂರ್ಣತೆ ಇಲ್ಲ, ಭಿನ್ನತೆ ಇಲ್ಲ. ನರಸಿಂಹ ಸಾಕ್ಷಾತ್ ಕೃಷ್ಣ, ಕೃಷ್ಣ ಸಾಕ್ಷಾತ್ ರಾಮ, ರಾಮನೇ ಸಾಕ್ಷಾತ್ ಮತ್ಸ್ಯ, ಮತ್ಸ್ಯ ಸಾಕ್ಷಾತ್ ಕೂರ್ಮ. ಒಂದು ರೂಪದವರು ಅನಂತ ರೂಪಗಳು. ಇದು ಪರಮಾತ್ಮನ ವೈಶಿಷ್ಟ್ಯ. ಎಷ್ಟೇ ಬೇರೆ ಆಗಿದ್ರು ಕೂಡ ಪರಮಾತ್ಮ ಎಲ್ಲ ರೂಪಗಳು ಒಂದೇ, ಒಂದೊಂದು ರೂಪನೂ ಪೂರ್ಣ. ಇದು ಏಕತ್ವ ಅಂದ್ರೆ ನಮ್ಮಲ್ಲಿ ಹಾಗಿಲ್ಲ. ಉದಾಹರಣೆ ಅರ್ಜುನ ನೋಡಿ, ಈಗ ಆತ ಅರ್ಜುನ, ಇಂದ್ರ ಅರ್ಜುನ, ಇಂದ್ರ ವಾಲಿ, ವಾಲಿಯಾಗಿದ್ದಾಗ ನಡವಳಿಕೆನೇ ಬೇರೆ, ಸ್ವತಃ ರಾಮದೇವರೇ ಕೊಂದು ಹಾಕಿಬಿಡ್ತಾರೆ ಅವನ. ಆದರೆ ಅರ್ಜುನಾಗಿದ್ದಾಗ ಸ್ವತಃ ಕೃಷ್ಣ ಆತ ರಥರ ಕೊಟ್ಟು ಸಾರಥ್ಯ ಹಾಕಿ ಕೊಡ್ತಾನೆ. ಎಂತ ಡಿಫರೆನ್ಸ್ ಇದೆ ಈಗ? ಅಲ್ಲಿ ಎಷ್ಟು ತಪ್ಪು ಮಾಡಿದ ಅರ್ಜುನ ವಾಲಿಯಾಗಿದ್ದಾಗ, ಅರ್ಜುನ ಇದು ಎಷ್ಟು ಸರಿ ಮಾಡ್ಕೋತಿದ್ದಾನೆ ಈಗ. ಲಾಟ್ ಆಫ್ ಚೇಂಜ್ ಇದು ಬಂತು. ಅಷ್ಟೇ ಅಲ್ಲ, ಅರ್ಜುನ ಇಂದ್ರೆ ತಾವೇ ಯುದ್ಧ ಮಾಡ್ತಾರೆ ಇಬ್ರು ಕೂಡ. ಇದು ನಿಜವಾದ ಆಶ್ಚರ್ಯ. ಅರ್ಜುನ, ಆ ನಿವಾತ ಕವಚವನ್ನು ಕೊಲ್ಲಕ್ಕೆ ನನಗಾಗೋದಿಲ್ಲ, ನೀನು ಕೊಂದು ಹೋಗ್ತೀಯಾ ಅಂತ ಕೇಳ್ತಾರೆ ಇಂದ್ರ. ಮೂಲ ರೂಪ ಅವತಾರ ರೂಪ ರಿಕ್ವೆಸ್ಟ್ ಮಾಡೋ ಪ್ರಸಂಗ. ದೇವರಿಗೆ ಯಾವುದೂ ಇಲ್ಲ, ಎಲ್ಲ ರೂಪಗಳು ಪೂರ್ಣ. ಇನ್ನು ಇಂದ್ರದೇವರಿಗೆ ಹೀಗೆ ಸೂರ್ಯ ಕರ್ಣ, ಸುಗ್ರೀವನಾಗಿದ್ದಾಗ ಎಂಥ ಭಕ್ತಿ ರಾಮನಲ್ಲಿ ಭಕ್ತಿ, ರಾಮದೇವರಿಂದ ಅಷ್ಟು ಪ್ರಿಯ ಪ್ರೀತಿಯಿಂದ ಸ್ವೀಕರಿಸಲ್ಪಡ್ತಾನೆ. ಅದೇ ಕರ್ಣನಾಗಿದ್ದಾಗ ರಾಮನಾಗಿದ್ದಾಗ ಯಾರನ್ನು ಉದ್ಧಾರ ಮಾಡಿದ್ದ ಅವನನ್ನ ಕೃಷ್ಣ ಈಗ ಅರ್ಜುನ ಈ ಕರ್ಣನ ಹೊಡೆದು ಬಿಡು, ಈಗ ಕೆಳಗಿಡಿದ ನೀನೇ ಹೊಡೆದು ಬಿಡಬೇಡ, ತಡ ಮಾಡಬೇಡ, ಅವನ ಬಗ್ಗೆ ಏನು ಕರ್ಣನೇ ತೋರಿಸ್ಬೇಡ, ಮರಸ್ಸಿನ ಹೊಡೆದು ಬಿಡ್ತಾನೆ, ಹೊರಿಸ್ಬಿಡ್ತಾನೆ. ಎಂಥ ಡಿಫರೆನ್ಸ್ ಇದು? ಯಾತಕ್ಕೆ ಅಲ್ಲಿ ಸುಗ್ರೀವಾಗಿದ್ದ ಸರಿಯಾಗಿ ನಡ್ಕೊಂಡಿದ್ದ, ಇಲ್ಲಿ ಕರ್ಣನಾಗಿ ದುರ್ಯೋಧನ ಸಹವಾಸ ಮಾಡಿ ಹಾಳಾಗಿ ಬಿಟ್ಟಿದ್ದ. ಹಿಂದೆ ತಪ್ಪಿ ಶಿಕ್ಷೆನೆ, ಕಾ ಕೆಸರು ತೊಳ್ಕೊಂಬಂದಿದ್ದಾನೆ, ಕಾಲು ತೊಳ್ಕೊ ಅಂತ ಹೇಳ್ತಾನೆ ಆಟಕ್ಕೆ. ಕಾಲು ತೊಳ್ಕೊ, ಏನು ಎಷ್ಟು ನಿನ್ನೆ ತೊಳ್ಕೊಬೇಡ ಅಂತ ಹೇಳಿದ್ರೆ, ನಿನ್ನೆ ಸ್ವಚ್ಛವಾಗಿದ್ದು ಬೇಡ ಅಂತ ಹೇಳಿದೆ, ಇವತ್ತು ನೋಡಿ ಹೇಗಿದೆ, ಮತ್ತೆ ಇದು ಮಾಡು. ಆಹಾರ ಸುಗ್ರೀವ ರೂಪ ಮಡಿ ಇತ್ತು, ಕರ್ಣ ರೂಪ ಮೈಲಿಗೆ ಆಯಿತು. ಅಲ್ಲಿ ವಾಲಿ ರೂಪ ಮೈಲಿಗೆ ಆಗಿತ್ತು, ಸುಗ್ರೀವ ರೂಪ ಮಡಿಯಾಯಿತು. ನಮ್ಮ ಜನ ಒಂದು ಕಾಲಕ್ಕೆ ಮಡಿ ಒಂದು ಕಡೆ ಮೈಲಿಗೆ, ಯಾಕಂದ್ರೆ ಯಾವಾಗಲೂ ಮೈಲಿಗೆನೆ, ಆ ವಿಚಾರ ಬೇರೆ. ಯಾವಾಗಲೂ ಮೈಲಿಗೆ ಅಂತೂ ಬೇರೆ, ಯಾವಾಗಲೂ ಮಡಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಆದರೆ ಯಾವಾಗಲೂ ಮೈಲಿಯಲ್ಲಿ ಮಾತ್ರ ಇರಲಿಕ್ಕೆ ಬರುತ್ತೆ ಜನನಿಗೆ. ಇದು ಅತ್ಯಂತ ದುರಂತ. ಇದು ಒಂದು ಪಶುಗಳು ಆಗಿರೋದು, ಗೋವನ್ನ ನಾವು ಸ್ನಾನ ಮಾಡಿಸಿ ಮುಟ್ಟಬೇಕು ಅಂತ ಎಲ್ಲ ಇಲ್ಲ, ಮುಟ್ಟಿದ್ರೆ ಮಡಿ ಅದು ಒಂದು. ಎಲ್ಲ ಕಾಲಕ್ಕೂ ಗೋವು ಮಡಿ, ಇದು ಎಂತ ಆಸೆ ಮನುಷ್ಯನಿಗೆ, ಅಂತ ಶಕ್ತಿ ಇಲ್ಲ ಗೋವಿಗಿದೆ. ಮನುಷ್ಯನ ಚರ್ಮ ನೋಡಿ ಗೋವಿಂದ, ಅದು ಮುಟ್ಟಿದ್ರೆ ಮತ್ತೆ ಸ್ನಾನಕ್ಕೆ ಹೋಗ್ಬೇಕು, ಯಜ್ಞ ಜನಿವಾರ ಚೇಂಜ್ ಮಾಡ್ಬೇಕು. ಆಮೇಲೆ ಜಿಂಕೆ ಚರ್ಮ ಕೂತ್ಕೊಂಡ್ರೆ ಮಡಿ ಭಾರಿ ಜಾಸ್ತಿ, ಜಿಂಕೆ ಚರ್ಮನಲ್ಲಿ ಕೂತ್ಬಿಟ್ಟು ಎಂಥ ಮಡಿ ಗೊತ್ತಾಗಿರೋದು, ಅದು ಮೈಲಿಗೆನೆ ಇಲ್ಲ. ಹುಲಿ ಚರ್ಮಕ್ಕೆ ಮೈಲಿಗೆ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ದೇವರು ಎಷ್ಟೆಷ್ಟು ವ್ಯವಸ್ಥೆ ಇಟ್ಟಿದ್ದಾನೆ. ಪೃಥಕ್ತ್ವೇನ, ದೇವರಲ್ಲಿ ಮಾತ್ರ ಇಂಥ ವ್ಯವಸ್ಥೆ ಅವಕಾಶವೇ ಇಲ್ಲ. ಎಲ್ಲ ರೂಪಗಳು ಅಷ್ಟೇ ಪವಿತ್ರ, ಅಷ್ಟೇ ಪೂಜ್ಯ. ನಾನು ರಾಮದೇವನ ಪೂಜೆ ಮಾಡಿ ವರಹದೇವನ ಪೂಜೆ ಮಾಡಬೇಡಿ, ಮತ್ತೆ ಅದು ಹಂದಿ ರೂಪ ಅಂತ ಯಾರು ಅಂತಾರ? ಏ ಅಷ್ಟೇ ಪೂಜೆನೆ, ಭೀಮಸೇನ ಪೂಜೆ, ಮಧ್ವಾಚಾರ್ಯರ ಪೂಜೆ, ಹನುಮಂತ ಏ ಕೋಟಿ ರೂಪ ಪೂಜೆ ಮಾಡಬೇಡಿ ಅಲ್ಲ, ಅದು ಇಲ್ಲಿದ್ರೆ ಊರೇ ಅಲ್ಲ, ಹನುಮಂತ ವಿಗ್ರಹ ಇದ್ರೆ ಊರೇ ಅಲ್ಲ, ಅಂತ ಒಂದು ವರ್ಚಸ್ ಹನುಮಂತನಿಗಿದೆ. ಯಾಕೆ? ಕಪಿರೂಪದ ಎಫೆಕ್ಟ್ ಅಲ್ಲಿ ಇಲ್ಲೇ ಇಲ್ಲ ಅವರಿಗೆ. ರಾಹುಬಾರಿಗೆ ಪರಮಾತ್ಮನಿಗೆ ಏನೇನೂ ಇಲ್ಲ, ರುಜುಗಳಿಗೆ ವಿಶಿಷ್ಟವಾದ ರೀತಿಯಲ್ಲಿ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದರೆ ಈ ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ. ದೇವರಲ್ಲೇ ಭೇದ ಮಾಡ್ತಾರೆ ಪಾಪ. ಕೃಷ್ಣ ರೂಪ ಇಂಪ್ರೂವ್ಡ್ ರೂಪ, ರಾಮರೂಪ ಸ್ವಲ್ಪ ಅಷ್ಟಕ್ಕಷ್ಟೇ, ರಾಮರೂಪ ಸ್ವಲ್ಪ ಅಷ್ಟಕ್ಕಷ್ಟೇ, ಕೃಷ್ಣ ರೂಪ ಭಾರಿ ಇಂಪ್ರೂವ್ಡ್. ಮತ್ತೆ ರಾಮರೂಪ ಐಡಿಯಲ್, ಕೃಷ್ಣ ರೂಪ ಐಡಿಯಲ್ ಅಲ್ಲ. ಸ್ವಕಿತಾಪತಿ ಮಾಡ್ತಾನೆ ಕೃಷ್ಣ, ರಾಮ ಭಾರಿ ಆದರ್ಶವೇ. ನಮ್ಮ ಜನ ಇದ್ರ ಬಗ್ಗೆ ಭಾರಿ ವಿಮರ್ಶೆ ಮಾಡ್ತಾ ಇರ್ತಾರೆ. ರಾಮನನ್ನು ಮರ್ಯಾದ ಪುರುಷೋತ್ತಮ ಅಂತ ಕರೆಯೋದು, ಕೃಷ್ಣನನ್ನ ಗೋಪೀಜನ ಜಾರ ನವನೀತ ಚೋರ ಅಂತ ಕರೆದು ಬಿಡೋದು, ಕೃಷ್ಣ ರೂಪ ಅಷ್ಟಕ್ಕಷ್ಟೇ ಅಂತ ಹೇಳಿಬಿಡೋದು. ಅವೆಲ್ಲ ಅಲ್ಲ, ಎಲ್ಲ ರೂಪಗಳು ಒಂದೇ ರೀತಿ ಇರೋದು. ಅದು ನಮಗೆ ತೋರಿಸ್ಬೇಕಾದ್ರೆ ಮಾತ್ರ, ಪರಮ ಸೂರ್ಯ ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಬೆಳಿಗ್ಗೆ ಕೆಂಪು ಕಾಣಿಸ್ತಾನೆ, ಕೆಂಪಿಲ್ಲ ಸೂರ್ಯ ಆಗ, ಆಗಲೂ ಬೆಳಗ್ಗೆ ಇರೋದು. ಮಧ್ಯಾಹ್ನ ಸಾಯಂಕಾಲ ಸೂರ್ಯ ಅಪ್ಪ ತಂಪಿದ್ದಾನೆ, ಸೂರ್ಯ ತಂಪಿಲ್ಲ, ಆತನಿಂದ ಏನೇನು ವ್ಯತ್ಯಾಸವಾಗಿಲ್ಲ, ಅಷ್ಟೇ ಇದ್ದಾನೆ. ಅದು ನಮಗೆ ಅಪೇರ್ ಆಗೋದಷ್ಟೇ. ಇವತ್ತು ಆ ಭೇದ ಏನು, ಕೆಂಪು ಕಾಣೋ ಸೂರ್ಯನಲ್ಲೇ ಕೆಂಪಿಲ್ಲ, ಅದು ಕಾಣೋದು ನಮ್ಗೆ ಅಡ್ಡ ಬರೋ ಕೆಂಪಿನಿಂದ ಕಾಣುತ್ತೆ. ಸೂರ್ಯ ಅಷ್ಟೇ ಬರೀ ಹುಟ್ಟಬೇಕಾದ್ರೆ ಸೂರ್ಯ ಕೆಂಪಿರೋದಿಲ್ಲ, ಅದು ನಮ್ಮ ಕಣ್ಣಿಂದ ಆದ ಡಿಫೆಕ್ಟ್. ಅದು ಒಂದು ಮುಳುಗಬೇಕಾದ ಸೂರ್ಯ ಕೆಂಪಿರೋದಿಲ್ಲ, ಮುಳುಗಬೇಕಾದ ವೈಟೇ ಇರುತ್ತೆ, ಅಷ್ಟೇ ಬ್ರೈಟ್ ಆಗಿರ್ತಾನೆ. ಅದು ನಮಗೆ ಈ ಭೂಮಿಯ ವಾತಾವರಣದ ರೈಸ್ ಅಡ್ಡ ಆಗೋದ್ರಿಂದ ಅಲ್ಲಿ ನಮಗೆ ಕೆಂಪಾಗಿ ಕಾಣ್ತಾನೆ ಅಷ್ಟೇ. ಆ ಥರ ಇವತ್ತು ಅನೇಕರು ಇನ್ನೊಂದು ಗೊತ್ತಿರಬೇಕು, ಪರಮಾತ್ಮನಿಗೆ ನೀಲವರ್ಣ ಎಷ್ಟೆಷ್ಟೋ ಬಣ್ಣಗಳು ಅಂತ ಹೇಳ್ತಾರೆ ಪರಮಾತ್ಮನಿಗೆ. ಆ ಬಣ್ಣಗಳು ಪರಮಾತ್ಮ ಇರೋದು ಹೌದು, ಭಕ್ತರಿಗೆ ಇಷ್ಟಪಟ್ಟ ಕಾಣೋದು ಹೌದು. ಆದರೆ ಸೂರ್ಯನಲ್ಲಿ ಇರೋದು ಬಿಳಿ ಬಣ್ಣ ಒಂದೇನೆ, ನಮಗೆ ಬೇರೆ ಬೇರೆ ರೀತಿ ಕಾಣಿಸ್ತಾನೆ. ಇವತ್ತು ಪರಮಾತ್ಮನ ಏಕತ್ವ ಚಿಂತನೆ ಒಂದು ಬಹಳ ದೊಡ್ಡ ವಿಚಾರ. ತುಂಬಾ ಜನಗಳು ಕಂತು ಕೆಲವರಂತೂ ಮತ್ಸ್ಯಾವತಾರ ಕಥೆ ಎಲ್ಲ ತಗೊಂಡು ಬಿಟ್ರೆ ಪರಮಾತ್ಮರ ಬಗ್ಗೆ ಇಂಪ್ರೂವ್ಮೆಂಟ್ ಹೇಳ್ತಾ ಹೋಗ್ತಾರೆ. ಮತ್ಸ್ಯ ಪಾಪ ಫಸ್ಟ್ ಅವತಾರ, ನೀರಿನೊಳಗಾಯ್ತು, ಹೊರಗೆ ಬದುಕೋದಿಲ್ಲ, ನೀರಿನಲ್ಲಿ ಮಾತ್ರ ಬದುಕೋ ರೂಪ ಅದು. ಆಮೇಲೆ ಕೂರ್ಮಾವತಾರ, ಸ್ವಲ್ಪ ಬೆಟರ್, ನೀರಲ್ಲೂ ಇರುತ್ತೆ, ಬನೆ ಮೇಲೆ ಇದ್ರ ಮೇಲೆ ಓಡಾಡುತ್ತೆ. ವರಾಹ, ನೀರಲ್ಲಿಲ್ಲ, ಭೂಮಿ ಮೇಲೆ ಓಡಾಡುತ್ತೆ. ಆಮೇಲೆ ಮುಂದೆ ಇನ್ನೊಂದು ಸ್ಟೆಪ್ ತಗೊಂಡ ನರಸಿಂಹ ಇದ್ದಾನಲ್ಲ, ಸೆಮಿ ಗಾಡ್, ಅರ್ಧ ಯೂನಿವರ್ಸಿ, ಅರ್ಧ ಸಿಂಹ, ಅರ್ಧ ಮೃಗ, ಸ್ಟಿಲ್ ಫರ್ದರ್ ಇಂಪ್ರೂವ್ಮೆಂಟ್. ಧಾರ್ಮಿಕ ಸ್ಥೈರ್ಯ ಆಫ್ ಎವಲ್ಯೂಷನ್ ಹೇಳಿದಾಗೆ. ಆಮೇಲೆ ನರಸಿಂಹ ರೂಪ, ಆಮೇಲೆ ಗಿಡ್ಡ ವಾಮನ, ಚಿಕ್ಕ ರೂಪ, ಇನ್ನು ಬ್ರೈಟ್ ಆಗಲಿಲ್ಲ. ರಾಮ ಸ್ವಲ್ಪ ದೊಡ್ಡವನಾದ, ಕೃಷ್ಣ ವಿಶ್ವರೂಪ ತೋರಿಸಿಬಿಟ್ಟ, ಬುದ್ಧ ಇರೋ ಬಟ್ಟರೆ ತೆಗೆದಾಕಿಬಿಟ್ಟ, ಕಲ್ಲಿಕ್ಕೆ ಕುದುರೆ ಎತ್ಕೊಂಡು ಸ್ವಲ್ಪ ವೆಹಿಕಲ್ ಉಪಯೋಗಿಸೋದು ಕಲಿತ, ವೆಹಿಕಲ್ ಕಲಿತ, ಪಡೆದು ಪ್ಲೇನ್ ಹತ್ತಿಬಿಟ್ಟ, ಏನೇನೋ ಕತೆ ಕಟ್ಟುತ್ತಾರೆ. ದೇವರಿಗೆ ಇದೆಲ್ಲ ಇಲ್ಲ, ದೇವರಿಗೆ ಇದೆಲ್ಲ ಆಯಾ ಕಾಲಕ್ಕೆ ಏನು ರೂಪ ತೋರಿಸಿದ್ರು, ದೇವರಲ್ಲಿ ಎವಲ್ಯೂಷನ್ ಅಲ್ಲ ಇದು. ಒಂದು ನಮಗೆ ಈ ಬಾಡಿಗಳನ್ನು ದೇವರಾಡಿತು ಕೊಡ್ತಾನೆ, ಅದು ನಿಜ. ಮೊದಲು ಜಲಚರ ದೇಹ ಕೊಟ್ಟ, ಇದೆಲ್ಲ ಆಮೇಲೆ ಭೂತರ ದೇಹ ಕೊಟ್ಟ, ಆಮೇಲೆ ಇದನ್ನು ಕೊಟ್ಟ, ಆಹಾರ ದೇಹ ಕೊಟ್ಟ, ನಮಗೆ ಹಾಗೆ ಮಾಡ್ತಾನೆ. ದೇವರಿ ಮಾತ್ರ ಭೇದ ಇಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಉಪಸ್ಥಿತರ ಮಂತ್ರ ಶಾಂತಿ ಮಂತ್ರ ಅದು. ಶಾಂತಿ ಮಂತ್ರ ಅಂದ್ರೆ ಏನು ಗೊತ್ತೇನು, ಪಲ್ಲವಿ ಅಂತ ಅರ್ಥ. ಅದಕ್ಕೆ ಹರಿದಾಸರ ಹಾಡಿಗೆ ಪಲ್ಲವಿ ಹೇಗೋ, ಉಪನಿಷತ್ತು ಅದಿಷ್ಟು ಶಾಂತಿ ಮಂತ್ರವನ್ನಾಗಿ ಓದಬೇಕು. ದೇವರ ಬಗ್ಗೆ ಪೂರ್ಣತೆ ಎಂಬುದು ತುಂಬಿ ತುಳುಕ್ತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ವಿಶೇಷ. ಆಮೇಲೆ ಪೃಥಕ್ತ್ವೇನ, ನಮ್ಗೆ ಅರ್ಥ ಆಗೋದೇ ಕಷ್ಟ ಅಲ್ಲ ಅಂದ್ರೆ ಹೌದು. ನಮ್ಗೆ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ, ನಾನು ನೋಡೋದ್ರಲ್ಲಿ ಯಾರನ್ನು ನೋಡಿದ್ದೇವೆ ನಾವೀಗ, ಜೀವರನ್ನು ನೋಡಿದ್ದೇವೆ. ಜೀವರಲ್ಲಿ ಪರ್ಫೆಕ್ಷನ್ ಇಲ್ಲ. ದೇವರು ಪೃಥಕ್, ಅವನು ಬೇರೆ ಆಗಿದ್ದಾನೆ, ಅದಕ್ಕೆ ಆಗಿದೆ ಅಂತ ಹೇಳಿದ್ದಾರೆ. ಅದು ಹೀಗೆ ಅದು ಬೇರೆ ಯಾರು ಒಂದು ಕೆಲ ಕೇಳಿ, ಅಮೆರಿಕಾದ ಟ್ರಾಫಿಕ್ ಹೀಗಿರುತ್ತೆ ಅಂತ ಕೇಳಿ ನೋಡಿ ಗೊತ್ತಾಗಿ ಇರೋದಿಲ್ಲ. ದಾರಿ ಅಡ್ಡ ಬರ್ತಿರ್ತಾ ಅಡ್ಡ ಹುಡುಕಿರು ಸಿಗೋದಲ್ಲ, ಜನ ಅಡ್ಡ ಬರೋದಲ್ಲ, ಹುಡುಕಿರು ಸಿಗೋದಲ್ಲ. ಮೊದಲವರು ಕಳ್ತನ ಮಾಡ್ತಾರ, ದಾರಿ ಬೀಳ್ಕೊಂಡ್ರೆ ಮನೆ ಕೊಟ್ಟೋಗಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಕೈಯಲ್ಲಿ ಕಿತ್ಕೊಂಡು ಹೋಗ್ತಾರೆ. ಇದು ಎಷ್ಟು ವ್ಯತ್ಯಾಸವು, ಎಷ್ಟೋ ಕಡೆಗೆ ಇರುತ್ತೆ. ಯಾರೋ ಹೇಳಿದ್ರು ಅಮೆರಿಕಾದೊಳಗೆ ಯಾವುದೋ ಒಂದು ಬೂಡಿ ಬರ್ತ ಫ್ರಿಡ್ಜ್ ಆರ್ಡರ್ ಮಾಡಿ ಬಂದಿದ್ರಂತೆ, ಅವರು ಹೋಗೋದು ಲೇಟ್ ಆಯಿತು ಪಾಪ, ಬರೀ ಆಮೇಲೆ ವಾಪಸ್ ಹೋಗಿದ್ದಾರೆ. ಈಗ ಹೋಗೋದು 3 ತಿಂಗಳು ಲೇಟ್ ಆಗಿಬಿಟ್ಟಿದೆ. ಹೋಗಿ ಫ್ರಿಡ್ಜ್ ಬಾಗಿಲಲ್ಲಿ ಹಾಗೆ ಇತ್ತಂತೆ. ನಮ್ಮಲ್ಲಿ ಅವರು ಅವಶೇಷ ಕೂಡ ಸಿಗ್ತಿರ್ಲಿಲ್ಲ, ಬಹುಶಃ ಆ ತುಂಡು ಕೂಡ ಸಿಗ್ತಿರ್ಲಿಲ್ಲ, ಎಲ್ಲ ಹಾಸಿಬಿಡ್ತೇವೆ. ಅವ್ರು ನೋಡೋದ್ರಲ್ಲಿ ಕವಿತಿರ್ತಾರೆ ಪಾಪ. ಅಲ್ಲಿ ಕಲ್ಚರ್ ಕೆಲವರಲ್ಲಿ ವ್ಯತ್ಯಾಸಗಳುಂಟು, ಅದು ಭಾರಿ ಶ್ರೇಷ್ಠ ಅಂತ ಹೇಳೋದು ಕೊರಟಿಲ್ಲ. ಅದು ಯಾಕೆ ನಮ್ಮಿಂದ ಬೇರೆ ಅಷ್ಟೇ, ನಮ್ಮಿಂದ ಬೇರೆ. ಅಲ್ಲಿ ಕರೆಂಟ್ ಇಲ್ಲದವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಮೆರಿಕದಲ್ಲಿ ಏನಾದರೂ ಕೂಡ ಒಂದು ದಿವಸ ಕರೆಂಟ್ ಹೋಯ್ತು ಅಂದ್ರೆ ಎಷ್ಟು ಜನ ಸತ್ತಿರ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಚಳಿಗಾಲದಲ್ಲಿ ಹೋಗಿರುತ್ತೆ, ಎಲ್ಲ ಫ್ರೀಜ್ ಆಗಿ ಹೋಗಿಬಿಡ್ತಾರೆ. ಇವತ್ತು ಕರೆಂಟ್ ಗಿರೆಂಟ್ ಏನಿಲ್ಲದೆ ಬದುಕಲಿಕ್ಕೆ ಸಾಧ್ಯವಾಗ ನಮ್ಮಲ್ಲಿ ಮಾತ್ರ ಸಾಧ್ಯ. ಬೇರೆ ಕಡೆಗೆ ಒಂದು ಕಡೆ ಎಕ್ಸ್ಟ್ರೀಮ್ ಕೋಲ್ಡ್ ಕೆಲವು ಹೇಳ್ತಾರೆ, ಬಟ್ 4 ಗಂಟೆಗೆ ಸೂರ್ಯೋದಯ ಆಗಿಬಿಡುತ್ತೆ ಕೆಲವು ಕಡೆ. ರಾತ್ರಿ 10 ಗಂಟೆ ಆರು ಮುಳುಗೋದಿಲ್ಲ ಅಂತ ಅಷ್ಟು ಕೆಲವೊಮ್ಮೆ 9 ಗಂಟೆ ಸೂರ್ಯೋದಯ 4 ಗಂಟೆಗೆ ಮುಳುಗಿಬಿಡ್ತಾರೆ ಅಂತ. ನಮ್ಮಲ್ಲಿ ಆಗೋದು 1-1.5 ಗಂಟೆ ವ್ಯತ್ಯಾಸ ಅಷ್ಟೇನೆ. ಅಲ್ಲಿ ತುಂಬ ವ್ಯತ್ಯಾಸಗಳು ಉಂಟು. ಯಾಕೆ ಬೇರೆ ದೇಶ, ಅದು ಬೇರೆ ದೇಶ ಅಂತ ಹೇಳುತ್ತೇವಲ್ಲ, ಹಾಗೆ ಇವತ್ತು ನಮ್ಮಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅಲ್ಲಿ ಸ್ಪೂನ್ ಹಿಡ್ಕೊಂಡೇ ತಿಂತಾರೆ, ಇದಕ್ಕೆ ನಮ್ಮಲ್ಲಿ ಅದನ್ನೇ ಅಭ್ಯಾಸ ಮಾಡೋದು. ಕೆಳಗೆ ಇನ್ನೊಬ್ಬರು ಹೇಳಿ ಹಾರಿಸಿಬಿಡೋದು ಕೊನೆಗೆ ಗಲಾಟೆ ಒಳಗೆ. ಅದು ಅವರಿಗೆ ಅನಿವಾರ್ಯ ಪಾಪ, ಅವ್ರಿಗೆ ಅನಿವಾರ್ಯ. ಕೈ ತೊಳ್ಕೊಳ್ಳೋಕೆ ಆಗೋದಿಲ್ಲ. ಇವರಿಗೆಲ್ಲ ಆಗ್ತಿರುತ್ತೆ, ಗ್ಲೌಸ್ ಹಾಕೊಂಡು ಇದು ಇಲ್ಲದ ಹಾಕೊಂಡು ತಿನ್ನೋದು. ಆಮೇಲೆ ಅಲ್ಲಿ ಅವ್ರು ತಿಂತಾರಲ್ಲ, ಆ ಪ್ರಿಫೆಕ್ಟ್ ಏನು, ಅದು ಬೇರೆ ಇಲ್ಲ, ಆ ನೀತಿ ಮಾಡೋಕೆ ಬರೋದಿಲ್ಲ. ಅದೇ ಬೇರೆ, ಇದೇ ಬೇರೆ. ಎಂದ್ರೆ ಒಳ್ಳೆ ಶಾಲೆಗಳು ಕೂತಿದ್ರಿ, ಚಳಿಗಾಲ ಚಳಿಗಾಲ ಬೇಸಿಗೆಯಲ್ಲಿ ಅದಿಲ್ಲ, ಬೇಸಿಗೆಗಾಲ ಕಾಲ ಬೇರೆ ಆಗುತ್ತಲ್ಲ. ದೇವರು ನಮಗೆ ತುಂಬಾ ವ್ಯತ್ಯಾಸ, ಆದ್ದರಿಂದ ನಮ್ಮ ಗುಣಗಳನ್ನ ದೇವರಲ್ಲಿ ಆರೋಪಿಸಿಕೊಳ್ಳೋಕೆ ಹೋಗಬಾರದು. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಬಹುಧಾ ಎಷ್ಟು ತೆರನಾದ ಭೇದ ಉಂಟು ಪರಮಾತ್ಮನಿಗೂ ಜಗತ್ತಿಗೂ ಅನ್ನೋದನ್ನ ಚಿಂತನೆ ಮಾಡ್ತಾ ಹೋಗಿ. ಮತ್ತು ಇನ್ನೇ ಹೇಗಿದ್ದಾನೆ ಪರಮಾತ್ಮ, ವಿಶ್ವತೋಮುಖಂ. ವಿಶ್ವತೋಮುಖಂ ಅಂದ್ರೆ ಮುಖ ಒಂದು ಎಲ್ಲ ಕಡೆ ಇದೆ ಅಂತ ಅರ್ಥ ಮಾಡಬಾರದು. ಮುಖ ಎಲ್ಲ ಕಡೆ ಬರೀ ಮುಖನೇ ಇದೆ ಪರಮಾತ್ಮನಿಗೆ ಅಂತ ಅರ್ಥ ಅಲ್ಲ. ಅವನು ಸರ್ವತ್ರ ಸರ್ವಜ್ಞ ಅಂತ ಅರ್ಥ ವಿಶ್ವತೋಮುಖಂ. ಅದಕ್ಕೆ ಪರಮಾತ್ಮ 13 ಅಧ್ಯಾಯ ತಾನೇ ಅರ್ಥ ಹೇಳ್ತಾನೆ. ಅದಕ್ಕೆ ಬರೀ ಮುಖ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಾವೃತ್ಯ ತಿಷ್ಠತಿ. ಇದರ ವಿವರಣೆ, ವಿಶ್ವತೋಮುಖಂ ಅನ್ನೋ ಪದ ವಿವರಣೆ ಬೇಕು ಅಂದ್ರೆ 13ನೇ ಅಧ್ಯಾಯ ನೋಡಬೇಕು. ಅವನಿಗೆ ಮೈಯೆಲ್ಲ ಕಣ್ಣು, ಮೈಯೆಲ್ಲ ಕಾಲು, ಮೈಯೆಲ್ಲ ಕಿವಿ ಅಂತ ವ್ಯಕ್ತಿ ಜಗತ್ತಲ್ಲಿ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಮಾತ್ಮನ ಉಪಾಸನೆ ಮಾಡಿ ಅಂತ ಒಂದರ್ಥ. ಅದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಆಚಾರ ಹೇಳ್ತಾರೆ, ಅದಕ್ಕೆ ಇನ್ನೊಂದರ್ಥ ಉಂಟು. ಪರಮಾತ್ಮನ ಏಕತ್ವೇನ ನಾರಾಯಣ ಮೂಲ ರೂಪ ಅಂತ ಆರಾಧನೆ ಮಾಡಿ. ಆಮೇಲೆ ಪೃಥಕ್ತ್ವೇನ, ಪರಮಾತ್ಮ ರೂಪ ತಗೊಳ್ತಾ ಬಂದಂತೆ ನಾರಾಯಣ ರೂಪ ಸೃಷ್ಟಿ ಮಾಡಲಿಕ್ಕೆ ಹೊರಟ. ಮೊದಲನೇದಾಗಿ ವಾಸುದೇವ ರೂಪ ಸ್ವೀಕಾರ ಮಾಡ್ತಾರೆ, ವಾಸುದೇವ ರೂಪ. ಆಮೇಲೆ ಸಂಕರ್ಷಣ ರೂಪ, ಆಮೇಲೆ ಅನಿರುದ್ಧ ರೂಪ, ಆಮೇಲೆ ಮಧ್ಯ ಬರತಕ್ಕಂತಹ ಪ್ರದ್ಯುಮ್ನ ಇನ್ನೊಂದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, 4 ರೂಪ ಸ್ವೀಕಾರ ಮಾಡ್ತಾರೆ. ಮೋಕ್ಷ ಕೊಡಲಿಕ್ಕೆ ವಾಸುದೇವ, ಸೃಷ್ಟಿ ಮಾಡಲಿಕ್ಕೆ ಪ್ರದ್ಯುಮ್ನ, ಸ್ಥಿತಿ ಮಾಡಲಿಕ್ಕೆ ಅನಿರುದ್ಧ, ಲಯ ಮಾಡಲಿಕ್ಕೆ ಸಂಕರ್ಷಣ. 4 ರೂಪ ಚತುರ್ವ್ಯೂಹ ಅಂತ ಕರೀತಾರೆ, ಚತುರ್ವ್ಯೂಹಗಳು ಅಂತ ಹೆಸರು. ನಾರಾಯಣ ಸೇರಿದಾಗ ಪಂಚಮೂರ್ತಿ ಅಂತ ಹೆಸರು ಅದಕ್ಕೆ. ಆಮೇಲೆ ಮತ್ಸ್ಯಾದಿ ದಶಮೂರ್ತಿಗಳು ಅಂತ ಹೆಸರು, ದಶಮೂರ್ತಿಗಳು. ಕೇಶವಾದಿ ದ್ವಾದಶ ಮೂರ್ತಿಗಳು, ಕೇಶವಾದಿ ದ್ವಾದಶ ಮೂರ್ತಿಗಳು, ಮಾಸ ನಿಯಾಮಕ ರೂಪಗಳವೆಲ್ಲ ಕೂಡ. ಇವತ್ತು ನಾವಿದ್ದೆ ಆಶ್ವೀಜ ಮಾಸದಲ್ಲಿ ಇದ್ದೇವೆ. ಪದ್ಮನಾಭ ರೂಪದಿಂದ ಪರಮಾತ್ಮ ನಿಯಾಮಕನಾಗಿದ್ದ. ಇನ್ನು ಕಾರ್ತಿಕ ಬರುತ್ತೆ, ದಾಮೋದರ ರೂಪ. ಕಾರ್ತಿಕ ನಮ್ಗೆ ಗೊತ್ತಿರೋ, ಕಾರ್ತಿಕ ದಾಮೋದರ ಒಂದೇ ಗೊತ್ತು. ಕೆಲವರಿಗೆ ವೈಶಾಖ ಬಂದು ಸುಧರ ಗೊತ್ತಿರುತ್ತೆ, ಉಳಿದಕ್ಕೆಲ್ಲ ಇಲ್ಲೇ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೆ ಎರಡೇ ಗೊತ್ತಾದ್ರೆ ಎರಡೇ ಇರಬೇಕು ಅಂತ ಅವರು ಕಲ್ಪನೆ. ಪ್ರತಿ ತಿಂಗಳಿಗೂ ಒಂದು ರೂಪ ಉಂಟು. ಮಾರ್ಗಶಿರ ಮಾಸ ಕೇಶವ, ಮತ್ತೆ ಕೇಶವ, ನಾರಾಯಣ, ಮಾಧವ ಅಂತ ಹೋಗು. ಆದ್ದರಿಂದ ದ್ವಾದಶ ರೂಪಗಳು ಅವು. ಆಮೇಲೆ 24 ರೂಪಗಳು, ಕೇಶವರಿಂದ ಕೃಷ್ಣನವರೆಗೆ ಹೊರಟ್ರೆ 24 ರೂಪಗಳು. ಆಮೇಲೆ ಅಜಾದಿ ಅಕ್ಷರಗಳು, ಅಕ್ಷರ ಆಗ ಈ ಹೂವು ಬರುತ್ತಲ್ಲ ಅದಕ್ಕೊಂದೊಂದು ರೂಪ. ಅದಕ್ಕೆ ಮಾತೃಕಾ ರೂಪಗಳು ಅಂತ ಹೆಸರು, 50 ರೂಪಗಳು. ನರಸಿಂಹ ರೂಪ, ಕ್ಷಸ್ ಋಸಿಂಹ, ಕ್ಷಸ್ಯ ದೇವತ. ಕಲಶ ರೂಪಗಳು 100 ರೂಪಗಳು. ವಿಶ್ವಾದಿ ವಿಶ್ವಮಿಷ್ಟುರ್ವ ಷಟ್ಕಾರ, 1000 ರೂಪಗಳು. ಆಮೇಲೆ ಪರಾದಿ ಬಹುರೂಪಗಳು, ಅಜಿತಾದಿ ಅನಂತ ರೂಪಗಳು. ಅದಕ್ಕೆ ಆಚಾರ ಹೇಳ್ತಾರೆ, ಪಂಚಾತ್ಮಕಸ್ಥ ಭಗವಾನ್ ದ್ವಿಷಡಾತ್ಮ ಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ ಏಕ ಸಮೋಪಿ ಅಖಿಲದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹೂಪಮೋಭೂ. ಇದು ದೇವರ ಚಿತ್ರ. ಇದು ಅಂದ್ರೆ 8 ರೂಪ ತಗೊಳ್ತಾನಲ್ಲ, ಏನಾದ್ರೂ ವ್ಯತ್ಯಾಸ ಉಂಟು ಅಂದ್ರೆ ಏನೇನು ವ್ಯತ್ಯಾಸ ಇಲ್ಲ. ಪ್ರತಿಯೊಬ್ಬ ದೇವರೊಳಗೆ ಒಂದು ರೂಪ, ಮತ್ತೆ ಪ್ರತಿಯೊಬ್ಬ ಜೀವರೊಳಗೆ ಒಂದು ರೂಪ, 3 ರೂಪಕ್ಕದಕ್ಕೆ ಏನೇನು ವ್ಯತ್ಯಾಸ ಇಲ್ಲ. ಈ ಮಾತನ್ನು ಯೋಚನೆ ಮಾಡಿದರೆ ಏನು ಪರಮಾತ್ಮನ ಹಿರಿಮೆ? ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹೀಗೆ ಪರಮಾತ್ಮ ಇದ್ದಾನೆ. ಜೀವರಿಗೆ 1 ರೂಪ ಸರಿಯಾಗಿಟ್ಕೊಂಡ್ರೆ ಸಾಕಾಗಿದೆ, ಎಲ್ಲ ರೂಪ ಬೇಡ. 1 ರೂಪ ಇಡೀ ದಿವಸ ಒಂದೇ ರೀತಿ ಇದ್ರೆ ಪುಣ್ಯ. ದೇವರು ಇವರು ಅದು ಇದು ಲೆಕ್ಕ ಹಾಕಿಬಿಟ್ರೆ ಹಬ್ಬ ಸಾಕು ಮಾರಾಯ ಅಂತಂದು. ಇಲ್ಲಿಯ ದೇವರು ಇಲ್ಲಿಯ ನಾವು ಅಂತ ಅರ್ಥ. ಎಂಥ ಪರಮಾತ್ಮ, ಏನು ವೈಭವ! ಮುಂದೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೋಡು ಅರ್ಜುನ, ಪಶ್ಚಮೇ ಯೋಗಮೈಶ್ವರಂ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಅರ್ಜುನ ನೋಡಿ ಆಶ್ಚರ್ಯಪಟ್ಟು ಬಿಡ್ತಾನೆ, ಭೀತ ಭೀತ ಪ್ರಣಮ್ಯ, ಗಡಗಡ ನಡಿಗೆ ಹೋಗಿಬಿಡ್ತಾನೆ. ಎಂಥ ವ್ಯಾಪ್ತಿ ಪರಮಾತ್ಮ ನಿಂದು ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಅದನ್ನೆಲ್ಲ ಹೇಳಿದ ಪೀಠಿಕೆಗಳಿವೆಲ್ಲ ಕೂಡ ಇದನ್ನು ಕೇಳ್ತಾ ಅರ್ಜು ಹೋಗದಂತ ಅರ್ಜುನಿಗೆ ಏನಾಗುತ್ತೆ, ನೋಡಬೇಕು ಅನ್ನೋ ಭಾವನೆ ಬರುತ್ತೆ. ಇದು ನೋಡಿಯೇ ಬಿಡಬೇಕು ಹಾಗಿದ್ರೆ ಅನ್ನೋ ಭಾವನೆ ಬರಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್ ಆಗ್ತಾ ಹೋಗೋದು. ಪರಮಾತ್ಮ ಅದನ್ನು ತಿಳಿಸ್ತಾರೆ, ಏಕತ್ವೇನ ಪೃಥಕ್ತ್ವೇನ.